ಕೊಚ್ಚಲವಾಗಿ ಮಾಸ ಪರ್ಯಂತರವು ಬಿಡದೆ ನೃಜೇಸರಿಯ ಶುಭನಾಮ ಮಂತ್ರ ಗೀತಾಸನದ ಏಕಾಗ್ರ ಚಿತ್ತದಿ ನಿಷ್ಕಪಣದಿಂದ. ನರಸಿಂಹದೇವರು ಜಾಪಿಸು ಮದಕ್ಕೆ ನಮ್ಗೆ ಗುಡಿಗೆ ಹೋಗ್ಬೇಕು ಅಂತಲ್ಲ. ಯಾಕೆ ಪ್ರಹ್ಲಾದರಾಜನ ಏನ್ ಕೇಳಿದ ಅಲ್ಲೋ, ನೀನು ಯಾರ ಬಲವನ್ನು ಆಶ್ರಯ ಮಾಡಿಕೊಂಡು ನನ್ನನ್ನು ಈ ರೀತಿ ನೀನು ತಿರಸ್ಕಾರ ಮಾಡಿದ್ದೀನಿ? ಬರೀ ನನಗೊಂದೇ ಇಲ್ಲ, ನಿನಗಲ್ಲ, ಸವೈ ಬಲಂ ಬರಿ ನಾನು ಪರೀಕ್ಷಂ ಬ್ರಹ್ಮಾದಿಯೋ ಏನ ವಶಂ ಪ್ರಣೀತ ಅಂತ ಹೇಳಿದ್ದಾನೆ. ಹಾಗಾದ್ರೆ ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನೆ, ಸರ್ವತ್ರ ಇದ್ದಾನೆ. ಅವನಿಲ್ಲದೆ ಜಾಗವೇ ಇಲ್ಲ. ಹಾಗಾದ್ರೆ ಕಂಬದಲ್ಲಿದ್ದಾನ? ಇದ್ದಾನೆ. ಯಾಕೆ ಕಾಣಿಸ್ತಾ ಇಲ್ಲ? ನೀನು ಮೂಲ ಅಲ್ಲಿ ಗುದ್ದಿದ ಅಲ್ಲೇ ಇಲ್ಲ. ಹಾಗಾದ್ರೆ ಕಂಬದಲ್ಲಿ ಮಾತ್ರ ನರಸಿಂಹದೇವರು ಇದ್ದಾರೆ, ಉಳಿಕೆ ಕಡೆಗೆ ಇಲ್ಲ ಅಂತಲ್ಲ. ಮಗಳು ಏನ್ ಹೇಳ್ತಾರೆ? ಸರ್ವತ್ರ ಇದ್ದಾನೆ ಅಂತ ಹೇಳ್ತಾನೆ. ಸರ್ವತ್ರ ಇದ್ದಾನೆ ನರಸಿಂಹದೇವರ ಜ್ಞಾಪಕಕ್ಕೆ ಎಲ್ಲಾ ಕಾಲಿಗೂ ಲಕ್ಷ್ಮೀ ನರಸಿಂಹ ಅಂತ ತಿಳ್ಕೊಂಡು ಅಂದ್ರೆ ಒಂದೇನು ಅಂದ್ರೆ ಯಾವುದೇ ಭಗವನ್ ನಾಮ ಉಚ್ಚಾರ ಮಾಡಲು ಲಕ್ಷ್ಮೀ ಸಹಿತವಾಗಿ ಭಗವನ್ ನಾಮ ಉಚ್ಚಾರ ಮಾಡುದು. ಲಕ್ಷ್ಮೀ ದೇವಿಯನ್ನು ಬಿಟ್ಟು ಬರೀ ಭಗವನ್ ನಾಮ ಉಚ್ಚಾರ ಮಾಡದೆ ಪರಮಾತ್ಮ ಪ್ರೀತನಾಗಲ್ಲ. ನಾರದರು ಹೇಳಿದ್ದಾನೆ, ನೀನು ಧನ್ಯ ಕೃಷ್ಣ ಕೂತಿರುವಾಗ ದಕ್ಷಿಣಾಭಿಸ್ಥಾಪಂ ಏನ್ ನಾರದ್ರೆ ನನ್ನೊಬ್ಬ ಯಾಕಂತೀರಿ, ನನ್ನ ಪಕ್ಕದ ಕೂತ ನೋಡ್ರಿ. ದಕ್ಷಿಣಾಭಿಸ್ಥಾಪ ಅಂದ್ರೆ ಲಕ್ಷ್ಮೀ ಸಹಿತ ನಾರಾಯಣನ ಉಪಾಸನೆಯೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಲಕ್ಷ್ಮಿಯನ್ನು ಬಿಟ್ಟು ನಾರಾಯಣನ ಉಪಾಸನೆ ಮಾಡಿದ್ರು ಪ್ರೀತನಾಗಲ್ಲ. ಈ ಭಗವಂತನ ಬಿಟ್ಟು ಬರೀ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದ್ರು ಪ್ರಯೋಜನವಾಗಲ್ಲ. ಅದಕ್ಕೆ ಲಕ್ಷ್ಮೀ ಸಹಿತ ನಾರಾಯಣ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಚತುರ್ಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನಳು ಮಾರುತನಳು ಇಪ್ಪತ್ತೇಳು ರೂಪದಳು ಇಪ್ಪ ಪ್ರದ್ಯುಮ್ನ ಸುತರಳು ಇಪ್ಪತ್ತೈದು ಹದಿನೆಂಟುಳ ರೂಪಗಳರಿತು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪದವ. ಚತುರಮೂರ್ತ್ಯಾತ್ಮಕ ನಮ್ಮ ದೇಹದಲ್ಲಿ ನಾವು ಒಂದು ನೂರು ವರ್ಷ ಬದುಕಿದಾಗ ಹರಿತು ವತ್ಸರ ಶತಗಳು ನೂರು ವರ್ಷದಲ್ಲಿ ಯಾವ್ಯಾವ ವರ್ಷದಿಂದ ಯಾವ್ಯಾವ ವರ್ಷದವರಿಗೆ ಯಾವ್ಯಾವ ಭಗವದ್ ರೂಪಗಳನ್ನು ಉಪಾಸನೆ ಮಾಡಬೇಕು, ಯಾರು ನಿಯಾಮಕರಾಗಿರ್ತಾರೆ ಅಂತ ಹೇಳ್ತಾರೆ. ಮೊದಲು ಹದಿನೆಂಟರಿಂದ ಮೊದಲು ಮೂವತ್ತು ವರ್ಷದವರೆಗೂ ಕೂಡ ಬ್ರಹ್ಮದೇವರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಆಗ ಅಲ್ಲಿ ಬ್ರಹ್ಮದೇವರು ಅನಿರುದ್ಧ ರೂಪದಿಂದ ಇದ್ದಾರೆ. ಮೂವತ್ತು ರೂಪದಿಂದ ಅನಿರುದ್ಧ ರೂಪದಿಂದ ತಾನು ಇದ್ದುಕೊಂಡು ಆಗ ನಮ್ಮನ್ನ ನಿಯಾಮಕನಾಗಿರ್ತಾನೆ. ಇನ್ನು ಆಮೇಲೆ ಇಪ್ಪತ್ತೇಳು ವರ್ಷವರೆಗೂ ಕೂಡ ಮತ್ತೆ ವಾಯುದೇವರು ಅಭಿಮಾನಿಗಳಾಗಿರ್ತಾರೆ. ಆಗ ಅಲ್ಲಿ ಭಗವಂತ ಪ್ರದ್ಯುಮ್ನ ರೂಪದಿಂದ ಇಪ್ಪತ್ತೇಳು ರೂಪದಿಂದ ಇರ್ತಾನೆ. ಅದಾದ ಮೇಲೆ ಇನ್ನ ಇಪ್ಪತ್ತೈದು ವರ್ಷ ಮುಂದೆ ಇವತ್ತೇಳು ಇಪ್ಪತ್ತೈದು ಇವತ್ತೇಳು ಇಪ್ಪತ್ತೈದು ಎಂಬತ್ತೆರಡು ವರ್ಷವರೆಗೂ ಕೂಡ ಯಾರು ಗರುಡ ಶ್ರೇಷ್ಠ ಅಭಿಮಾನಿಗಳಾಗಿರ್ತಾರಂತೆ. ಅಲ್ಲಿ ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಿಯಾಮಕನಾಗಿರ್ತಾನೆ. ಆಮೇಲೆ ಹದಿನೆಂಟು ವರ್ಷಗಳೇನಿದ್ದಾವೆ ಆಗ ರುದ್ರದೇವರು ಅದಕ್ಕೆ ಅಭಿಮಾನಿಗಳಾಗಿದ್ದಾರೆ. ಅದು ಕೊನೆಯ ಕಾಲದ ಎಂಬತ್ತೆರಡು ವರ್ಷ ಆ ಕೊನೆ ಹದಿನೆಂಟು ವರ್ಷಗಳೇನಿದ್ದಾವೆ ಆಗ ರುದ್ರದೇವರು ಅಭಿಮಾನಿಗಳು. ಆಗಲೇ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾನಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಚತುರಮೂರ್ತ್ಯಾತ್ಮಕ ಹರಿಯು ತ್ರಿಂಶತಿ ಸ್ವರೂಪದಿ ಬ್ರಹ್ಮನು ಬ್ರಹ್ಮನಲ್ಲಿ ಮೂವತ್ತು ರೂಪದಿಂದ ಇಟ್ಕೊಂಡು ಮಾರುತನಲ್ಲಿ ಇಪ್ಪತ್ತೇಳು ವಾಯುದೇವರಲ್ಲಿ ಇಪ್ಪತ್ತೇಳು ರೂಪದಿಂದ ಇಟ್ಕೊಂಡು ರೂಪದೊಳಿಪ್ಪ ಪ್ರದ್ಯುಮ್ನ ಸುತರಳು ಇಪ್ಪತ್ತೈದು ಅವರ ಮಕ್ಕಳಲ್ಲಿ ಗರಡ ಶ್ರೇಷ್ಠರಲ್ಲಿ ಇಪ್ಪತ್ತೈದು ರೂಪದಿಂದ ತಾನು ಇಟ್ಕೊಂಡು ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇನ್ನು ಹದಿನೆಂಟು ಅತುಳ ರೂಪಗಳಷ್ಟು ವತ್ಸರ ಶತಗಳಲ್ಲಿ ಪೂಜಿಸುತ್ತಲಿರು ಚತುರಾತ್ಮಕನ ಪಾದವ. ಈ ರೀತಿಯಾಗಿ ಇಂತಿಂತಹ ವರ್ಷದಿಂದ ಇಷ್ಟಿಷ್ಟು ವರ್ಷದವರೆಗೂ ಒಬ್ಬೊಬ್ಬರು ನಮಗೆ ದೇವರ ಅಭಿಮಾನಿಗಳಾಗಿರ್ತಾರೆ. ಅಭಿಮಾನಿಗಳಾಗಿ ಅಲ್ಲೇ ಭಗವಂತ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ ವಾಸ್ತವ ರೂಪದಿಂದ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾನೆ ಅಂತ ಆಯಾ ವಯಸ್ಸಿನಲ್ಲಿ ಆಯಾ ಭಗವದ್ ರೂಪಗಳನ್ನು ಚಿಂತನೆ ಮಾಡತಕ್ಕಂಥದ್ದು ಶ್ರೇಷ್ಠ. ಆಗದನ್ನ ಅಂದ್ರೆ ಹುಡುಕಿರುಪ ಮಾಡಬಾರದು ಅಂತಲ್ಲ, ಅಂದ್ರೆ ಆಯಾ ರೂಪದಿಂದ ನಿಯಾಮಕನಾಗಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ಮೂವತ್ತರವರೆಗೂ ಬ್ರಹ್ಮದೇವರು ಅನಿರುದ್ಧ, ಐವತ್ತೇಳು ವರ್ಷದವರೆಗೂ ವಾಯುದೇವರು, ಅಲ್ಲಿ ಪ್ರದ್ಯುಮ್ನ, ಅವರು ಎಂಬತ್ತೆರಡು ವರ್ಷದವರೆಗೂ ಗರುಡ ಶೇಷರಿದ್ದರು, ಗರುಡ ಶೇಷರು ಅಲ್ಲಿ ಸಂಕಷ್ಟ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಆಮೇಲೆ ಹದಿನೆಂಟು ವರ್ಷ ಅಲ್ಲಿ ನೂರು ವರ್ಷ ತುಂಬುತ್ತದೆ. ಆಗ ರುದ್ರದೇವರು ಅಭಿಮಾನಿ ಕೊನೆಗೆ ಎಂಬತ್ತೆರಡರಿಂದ ನೂರವರೆಗೂ. ಆಗ ಅಲ್ಲಿ ವಾಸುದೇವ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಈ ರೀತಿಯಾಗಿ ತಿಳಿದು ಪೂಜೆ ಮಾಡ್ತಾ ಇದ್ರು. ನೂರು ವರ್ಷಕ್ಕೆ ದಿವಸ ಮೂವತ್ತಾರು ಸಾವಿರ ಬಹು ನಾರಿ ಶರೀರದಳು ಇನಿತಿಗವು ಸ್ತ್ರೀ ಕುಂಭೇದತೆಗೆ ಹರಿಯ ಈರದಿಕ 70,000 ಮೂರು ತಿಗಳನ್ನು ನೆನೆದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣನೆಂದರಿದು. ಒಂದು 100 ವರ್ಷಕ್ಕೆ 36,000 ದಿವಸವಾಗುತ್ತದೆ. 360 × 100 36,000 ದಿವಸವಾಗುತ್ತೆ ಒಂದು 100 ವರ್ಷಕ್ಕೆ. ಇನ್ನ 36,000 ಹಗಲು ನಾಡಿ, 36,000 ರಾತ್ರಿ ನಾಡಿ. ರಾತ್ರಿ ನಾಡಿಗಳಲ್ಲಿ ತಾನು ಎಡಭಾಗದ ರಾತ್ರಿ ನಾಡಿಗಳು, ಅಲ್ಲಿ ಭಗವಂತ ಸ್ತ್ರೀ ರೂಪದಿಂದ ತಾನಿರ್ತಾನೆ. ಇನ್ನ ಬಲಭಾಗದ 36,000 ನಾಡಿಗಳು ಪುರುಷ ರೂಪದಿಂದ ಪರಮಾತ್ಮ ಇದ್ದಾನೆ. ಈ ನಾಡಿಗಳು ಏನು, ಒಂದೊಂದು ದಿವಸ ಆಯ್ತು ಅಂದ್ರೆ ಒಂದು ದಿವಸ ಆಯ್ತು ಅಂದ್ರೆ ಒಂದು ನಾಡಿ ಕ್ರಾಸ್ ಮಾಡಿಬಿಡ್ತಾನೆ. 36,000 ಏನಿದ್ದಾವೆ ಆ ನಾಡಿಗಳು. ಈಗ ಕಂಡಕ್ಟರ್ ಇರ್ತಾನೆ, ಬಸ್ ಪಾಸ್ ತಗೊಂಡಿರ್ತಾನೆ, ಒಂದಿವಸ ಪ್ರಯಾಣ ಮಾಡ್ತು ಅಂದ್ರೆ ಅದನ್ನು ಪಂಚ್ ಮಾಡಿಬಿಡ್ತಾನೆ, ಈ ದಿವಸ ಪ್ರಯಾಣ ಮಾಡಿದ್ದಾನೆ. ಹಾಗೆ ನಮ್ದು ಹೋಗ್ತೇನೆ, ನಾಡಿಗಳಲ್ಲಿ ಭಗವಂತ ತಾನಿಟ್ಕೊಂಡು ಹಗಲು ರಾತ್ರಿಗಳ ರೂಪದಲ್ಲಿ ಸ್ತ್ರೀ ಪುಂಬನಾದಿಗಳಲ್ಲಿ ಆ ರೂಪದಿಂದ ತಾನಿಟ್ಕೊಂಡು ನಮ್ಮ ಆಯುಷ್ಟನ್ನು ಹರಣ ಮಾಡ್ತಾ ಇದ್ದಾನೆ, ಆಯುಷ್ಟನ್ನು ಹರಣ ಮಾಡ್ತಾ ಇದ್ದಾನೆ. ಈ ರೀತಿಯ 70,000 ಮೂರ್ತಿಗಳನ್ನು ನೆನೆದು ಅಲ್ಲಿ 72,000 ರೂಪಗಳಿಂದ ಪರಮಾತ್ಮ ನಾಡಿಗಳಲ್ಲಿದ್ದು ಸರ್ವಾಧಾರಕನ ಸರ್ವತ್ರ ಪೂಜಿಸು ಪೂರ್ಣ ನಿಂದನಿತು. ಈ ರೀತಿಯಾಗಿ 72,000 ನಾಡಿಗಳಲ್ಲಿ 72,000 ರೂಪಂದಿಟ್ಕೊಂಡು ನಮ್ಮ ಆಯುಷ್ಟನ್ನು ತಾನು ಹರಣ ಮಾಡ್ತಾ ಇದ್ದಾನೆ. ಯಾರೂ ತಗೋತಾ ಇದ್ದಾನೆ, ಕೈ ಮೀರಿ ಹೋದದ್ದು ಕೃಷ್ಣಾರ್ಪುರ. ನೀನು ಪ್ರೀತನಾಗೊಂಡ್ಬಿಟ್ಟೆ, ಪರಮಾತ್ಮ ಪ್ರೀತನಾಗ್ತಾನೆ, ಅದು ಆಯುರ್ ಯಜ್ಞವೂ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕಾಲ ಕರ್ಮ ಗುಣ ಸ್ವಭಾವಗಳ ಆಲಯನು ತಾನಾಗಿ ಲಕ್ಷ್ಮೀಲೋಲ ತತ್ತದ್ರೂಪ ನಾಮದಿ ಕರೆಸು ತೊಳಗಿದ್ದು ಲೀಲೆಯಿಂದಲೇ ಸರ್ವ ಜೀವರ ಪಾಲಿಸುವ ಸಂಹರಿಪ ಸೃಷ್ಟಿಪ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಕಾಲ ಕರ್ಮ ಗುಣ ಸ್ವಭಾವಗಳು ಪರಮಾತ್ಮನಿಗೆ ಆಲಯ ಅಂತ ಹೇಳ್ತು. ಕಾಲದಲ್ಲಿ ಕಾಲರೂಪನಾಗಿ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲ ನಿವರ್ತಕ, ಕಾಲ ಪ್ರವರ್ತಕ, ಅದೇ ಕಾಲ ಅತೀತ ಅಂತ. ಕಾಲನಾಮಕನಾಗಿ ಪರಮಾತ್ಮ ಕಾಲದಲ್ಲಿದ್ದಾನೆ. ಇನ್ನ ನಮ್ಮ ಕರ್ಮವೂ ಅಷ್ಟೆ, ಅದು ಜಡ ಕರ್ಮ ಅಂತಕ್ಕಂತಹದ್ದು. ಆ ಜಡವಾದ ಕರ್ಮದಲ್ಲಿ ತಾನು ಹೊಕ್ಕಾಗ ಅದು ಕರ್ಮ ಪ್ರಕಟವಾಗ್ತದೆ. ಇನ್ನ ನಮ್ಮ ಗುಣಗಳು ಏನು, ಗುಣಗಳಿದ್ದಾವೆ, ಸತ್ವಗುಣ ರಜೋಗುಣ ತಮೋ ಗುಣ, ಅದು ಅಲ್ಲದೇನೆ ಅದು ವಿಪರೀತ ಭಾಗ ಮಾಡ್ತಾನೆ. ಮತ್ತೆ ಸಹ ಅದು 3 ಆಯ್ತೆ, ಅದು 9 ಭಾಗವಾಗ್ತಿ. ಸತ್ವ ಸತ್ವ, ಸತ್ವ ರಜ, ಸತ್ವ ತಮ, ರಜಸತ್ವ, ರಜೋ ರಜ, ರಜೋ ತಮ, ಸತ್ವ ತಮಸ್ತತ್ವ, ತಮೋ ರಜ, ತಮೋ ತಮ, ಹೀಗೆ 9. ಮತ್ತೊಂದು ಮತ್ತು 3 ಭಾಗ 27. ಹೀಗೆ ಅನೇಕ ವಿಭಾಗವಾಗ್ತೇವೆ ಗುಣಗಳು. ಆ ರೀತಿ ವಿಭಾಗವಾದಾಗ ಆ ಗುಣದಲ್ಲೂ ಇದ್ದಾರೆ. ಇನ್ನ ಸ್ವಭಾವ, ನಮ್ಮ ಸ್ವಭಾವ ನಮ್ಮ ಸ್ವಭಾವ ಅಂತೀವಲ್ಲ, ಆ ಸ್ವಭಾವವು ಜಡ. ಜಡ ಯದ್ಯಪಿ ಜೀವ ಚೇತನನೇ ಆದರೂ ಕೂಡ ಆ ಜೀವ ಸ್ವಭಾವವು ಅವನ ಅಧೀನ ಅಂತ ಹೇಳ್ತು. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತಸ್ತಂತಿ ನಸಂತಿ ಯದುಪೇಕ್ಷೆಯ. ಅದಕ್ಕೋಸ್ಕರವಾಗಿ ಹೀಗಿರುವಾಗ ನಮ್ದೇನದೆ, ಕಾಲ ನಮ್ಮ ಅಧೀನಲ್ಲ, ಕರ್ಮ ನಮ್ಮ ಅಧೀನವಿಲ್ಲ, ನಮ್ಮ ಗುಣವೇ ನಮ್ಮ ಅಧೀನವಿಲ್ಲ, ನಮ್ಮ ಸ್ವಭಾವ ನಮ್ಮ ಅಧೀನಿಲ್ಲ. ಅವರೆಲ್ಲ ಪ್ರಕಟ ಮಾಡಿದರೆ ಉಂಟು, ಇಲ್ಲದವುದು ಇಲ್ಲೇ ಇಲ್ಲ. ಎಲ್ಲಿ ತಾನು ಎಲ್ಲೋ ಇದ್ದು ರಿಮೋಟ್ ಕಂಟ್ರೋಲ್ ಮಾಡ್ತಿಲ್ಲ, ಆಲಯನ್ನು ತಾನಾಗಿ ಒಳಗೆ ಇದ್ದು ನಿಯಂತ್ರಣ ಮಾಡ್ತಾ ಇದ್ದಾನೆ, ಹೊರಗಿನಿಂದ ನಿಯಂತ್ರಣ ಮಾಡ್ತಾ ಇಲ್ಲ, ಒಳಗೆ ಇದ್ದು ನಿಯಂತ್ರಣ ಮಾಡ್ತಾ ಇದ್ದಾನೆ. ಆಲಯನು ತಾನಾಗಿ ಲಕ್ಷ್ಮೀ ಡೋಲ ತತ್ತತ್ ರೂಪ ನಾಮದಿ ಕರೆಸು ತೊಡಗಿದ್ದು, ಆಯಾ ರೂಪ ಆಯಾ ನಾಮದಿಂದ ಕರೆಸ್ಕೋತಾ ತಾನು ಒಳಗಿದ್ದು ಲೀಲೆಯಿಂದಲೇ ಸರ್ವ ಜೀವರ ಪಾಲಿಸುವ ಸಂಭವಿತ ಸೃಷ್ಟಿಪ. ಪರಮಾತ್ಮ ಸಕಲ ಜೀವರಾಶಿಗಳನ್ನ ತಾನು ಸೃಷ್ಟಿ ಮಾಡ್ತಾ ಇದ್ದಾನೆ, ಸಂರಕ್ಷಣೆ ಮಾಡ್ತಾ ಇದ್ದಾನೆ, ಸಂಹಾರ ಮಾಡ್ತಾ ಇದ್ದಾನೆ. ಹಾಗೆ ಮೂಲ ಕಾರಣ ಪ್ರಕೃತಿ ಗುಣ ಕಾರ್ಯಗಳ ಮನೆ ಮಾಡಿ. ಈ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳೆಲ್ಲ ಅನೇಕ ರೀತಿಯಲ್ಲಿ ತಾರತಮ್ಯ ಕಂಡು ಬರ್ತಾ ಇದೆ. ದೇವರೇ ಮಾಡಿದ್ದಲ್ಲಿ ಈ ತಾರತಮ್ಯ ಯಾಕೆ ಅಂದ್ರೆ ಪ್ರಕೃತಿ ಗುಣ ಆ ಕಾರ್ಯ ಅದೆಲ್ಲ ನಿಮಿತ್ತ ಮಾಡ್ಕೊಡ್ತಾನೆ ಪರಮಾತ್ಮ. ಯಾರ್ಯಾರಿಗೆ ಅವರವರು, ಈಗ ಜಾಲಿ ಮರವನ್ನು ಜಾಲಿ ಮರವಾಗಿ ಹುಟ್ಟಿಸ್ತಾನೆ, ಬೇವಿನ ಮರವನ್ನು ಬೇವಿನ ಮರವಾಗಿ ಹುಟ್ಟಿಸ್ತಾನೆ, ಮಾವಿನ ಮರ ಮಾವಿನ ಮರವಾಗಿ ಹುಟ್ಟುತ್ತಾನೆ. ಯಾಕೆ ಅಂದ್ರೆ ಅದರ ಸ್ವಭಾವನೇ ಅಂತಹದ್ದು. ಹಾಗೆ ಆ ಸ್ವಭಾವ, ಆ ಸ್ವಭಾವ ಹಾಗಾಗಿ ಎಲ್ಲಾದ್ರೂ ಆಮೇಲೆ ವ್ಯತ್ಯಾಸ ಆಗ್ತಾವೆ. ಇದು ಏನಾಗ್ತೇ ಅಂತಂದ್ರೆ ಪರಮಾತ್ಮನಲ್ಲಿ ವೈಷಮ್ಯ ನೈಪುಣ್ಯಾದಿ ದೋಷಗಳಿಲ್ಲ. ಪರಮಾತ್ಮ ನಮ್ಮನ್ನು ಸೃಷ್ಟಿಗೆ ತಂದ, ತಂದಿದ್ದು ಉದ್ದೇಶವೇನು, ಕರ್ಮಕ್ಷಯಕ್ಕೋಸ್ಕರವಾಗಿ ತಂದ. ಅನಾದಿ ಕರ್ಮ, ಎಲ್ಲರಲ್ಲೂ ಅನಾದಿ ಕರ್ಮ ಅದೇ. ಅನಾದಿ ಅಂತಂದ್ರೆ ಈಗೇನು ದೇಹ ಕೊಟ್ಟಿದ್ದಾನೆ, ನಾವು ಬುದ್ಧಿ ಕಾರ್ಯಾದಿಗಳಿದ್ದಾವೆ, ಇಂದ್ರಿಯರು ಕರ್ಮ ಸಂಗ್ರಹವಾಗ್ತದೆ. ಅನಾದಿಯಿಂದ ಪರಮಾತ್ಮನ ಉದರದಲ್ಲಿ ಇದ್ದಾಗ ಅನಾದಿ ಕರ್ಮ ಅಂತ ಹೇಳ್ತಾರೆ. ಹ್ಯಾಗ ಸಂಗ್ರಹವಾಯಿತು? ಕರ್ಮ ಮಾಡಬೇಕಾದ್ರೆ ಒಂದು ದೇಹ ಇರಬೇಕಲ್ಲ, ದೇಹ ಇರಬೇಕು, ಬುದ್ಧಿ ಇರಬೇಕು, ಮನಸ್ಸು ಇರಬೇಕು. ಆಗ ಪರಮಾತ್ಮ ಉದರದಲ್ಲಿರುವಾಗ ಯಾವ ಈ ಯಾವ ದೇಹಗಳಿಲ್ಲ, ಸ್ವರೂಪ ದೇಹ ಒಂದದೆ, ಅದರ ಮೇಲೆ ಲಿಂಗ ದೇಹ ಒಂದದೆ. ಇನ್ನು ಅದು ಅಲ್ಲದೆ ನಿದ್ರಾವಸ್ಥೆ, ಅಲ್ಲಿ ಡಾಕ್ಟರ್ ಇಂದ್ರಿಯೂ ಕೆಲಸ ಮಾಡ್ತಾ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇಲ್ಲ, ಸುಷುಪ್ತ ಅವಸ್ಥೆಯಲ್ಲಿ. ಹಾಗ ಕರ್ಮ ಹ್ಯಾಕ್ ಸಂಗ್ರಹ ಆಯ್ತು? ಅನಾದಿ ಅನಾದಿ ಅಂತ ನೀವು ಹೇಳ್ತೀರಲ್ಲ, ಅನಾದಿ ಅಂತಂದು ನಾವು ಹ್ಯಾಗ ಹೋಗ್ಬೇಕು ಅಂತ. ಆಗ ವಾಯುದೇವರು ಮಾಡ್ತಕ್ಕಂತಹ ಅಥವಾ ಹಂಸ ಮಂತ್ರ ಜಪದಿಂದ ಅನಾದಿ ಕರ್ಮ ಸಂಗ್ರಹವಾಗಿದೆ. ವಾಯುದೇವರು ಮಾಡ್ತಾರೋ ಪರಮಾತ್ಮ ಅಂತಾನೋ ಅದ್ರ ಬಗ್ಗೆ ತನಿಖೆ ಕೆಲಸಬಂದಾರ. ಯಾಕೆ ನಮ್ಮಲ್ಲಿ ಎಲ್ಲಾ ತಿನ್ನ ಅಭಿಪ್ರಾಯ, ನಾವೆಲ್ಲಾ ಭಿನ್ನ. ವಾಯುದೇವರು ಪ್ರವೇಶ ಉಂಟು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ, ಜಗನ್ನಾಥ ದಾಸ್ ಹೇಳ್ತಿದ್ದಾರೆ. ಕೆಲವು ವಾಕ್ಯಗಳು ವಿರೋಧ ವಾಕ್ಯಗಳು ಇರ್ತವೆ, ಕೆಲವು ವಾಕ್ಯಗಳು ವಿರೋಧ ವಾಕ್ಯಗಳು ಇರಲ್ಲ ಅಂತಲ್ಲ, ವಿರೋಧ ವಾಕ್ಯ ಅಂಬೋದಕ್ಕಿಂತ ಮೋಹಕ ವಾಕ್ಯ ಅಂತ ಹೇಳ್ಬೇಕಷ್ಟೇ ಇರ್ತದೆ. ಅದನ್ನ ಈ ರೀತಿ ಇರ್ತವೆ. ಆಯ್ತು, ಯಾರೋ ಒಬ್ರು ಮಾಡ್ಯಾರೆ ಅಂತ ಹಂಸ ಮಂತ್ರ ಅಂತ ನಡೆದರೆ, ಶ್ವಾಸೋಚ್ಛ್ವಾಸ ಅಂತ ನಡೆದರೆ, ಶ್ವಾಸೋಚ್ಛ್ವಾಸ ನಡೆದಿರುವಾಗ ಆ ಹಂಸ ಮಂತ್ರದಿಂದ ಕರ್ಮ ಸಂಗ್ರಹವಾಗ್ತದೆ. ಅಂತ ಒಂದು ಮಂತ್ರದಿಂದ ಯಾವ ಸಂಗ್ರಹವಾಗ್ತದೆ? ಇವನು ಏನು ಕಾರ್ಯನೇ ಇಲ್ಲಲ್ಲ ಅಲ್ಲಿ ಅಂದಾಗ ಹಾಗಲ್ಲ, ಅಲ್ಲಿ ಒಳಗೆ ಪರಮಾತ್ಮನೇ ಮಾಡಲಿ, ವಾಯುದೇವರೇ ಮಾಡಿದ್ದರು ಕೂಡ ಆ ಹಂಸ ಮಂತ್ರ ಮಾಡ್ತಾ ಮಾಡ್ತಾ ಸ್ವರೂಪ ದೇಹದಲ್ಲಿ ಮಾಡಿದಾಗ ಸ್ವರೂಪ ದೇಹದ ಮೇಲೆ ಇರ್ತಕ್ಕಂತಹ ಲಿಂಗ ದೇಹ ಅದೊಂದು ಪಾತ್ರೆ, ಆ ಪಾತ್ರೆ ಒಳಗೆ ಆ ಸಂಗ್ರಹವಾಗಿರುತ್ತೆ ಕರ್ಮ ಅಂತಕ್ಕಂತಹ ಪಾತ್ರೆಯೊಳಗೆ. ಲಿಂಗ ದೇಹದಲ್ಲಿ ಮೂರು ಭಾಗ ಉಂಟು, ಸತ್ವ ಪರಿಚ್ಛೇದ, ರಜೋ ಪರಿಚ್ಛೇದ, ತಮೋ ಪರಿಚ್ಛೇದ ಅಂತ ಮೂರು ಭಾಗ ಉಂಟು ಲಿಂಗ ದೇಹದಲ್ಲಿ. ಆ ಸತ್ವ ಪರಿಚ್ಛೇದದಿಂದ ನಮ್ಮ ಜ್ಞಾನ ಪ್ರಕಟವಾಗುತ್ತೆ. ಜೀವನ ಜ್ಞಾನ ಇಲ್ಲಿ ಹೊರಗಿಂದ ಬರ್ತಕ್ಕಂತಹದ್ದಲ್ಲ, ಜಡವಾದ ಮನಸ್ಸಿನಿಂದ ಬರ್ತಕ್ಕಂತಹದ್ದಲ್ಲ, ಜಡವಾದ ಬಾಯಿಯಿಂದ ಬರ್ತಕ್ಕಂತಹದ್ದಲ್ಲ, ಈ ಮೆದುಳಿಂದೂ ಅಲ್ಲದು. ಅಲ್ಲಿ ಸತ್ವ ಪರಿಚ್ಛೇದದಿಂದ ಜೀವನ ಸ್ವರೂಪ ಯೋಗ್ಯತಾನುಸಾರವಾಗಿ ಅದನ್ನು ಪ್ರಕಟ ಮಾಡ್ತೇನೆ. ಆ ಲಿಂಗ ದೇಹದಲ್ಲಿ ಈ ಮೂರು ಎಲ್ರಿಗೂ ಒಂದೇ ರೀತಿ ಇಲ್ಲ ಅಂತ ವಿಜಯದಾಸರು. ಸಾತ್ವಿಕರಿಗೆ ಸತ್ವ ಪರಿಚ್ಛೇದ ಮಾಡಿ, ರಜೋ ಪರಿಚ್ಛೇದ ಆಮೇಲೆ ತಮೋ ಪರಿಚ್ಛೇದ ಕೊನೆಗೆ. ರಾಜಸರಿಗೆ ರಜೋ ಪರಿಚ್ಛೇದ ಮೊದಲು, ಸತ್ವ ಪರಿಚ್ಛೇದ ಆಮೇಲೆ ತಮೋ ಪರಿಚ್ಛೇದ. ತಾಮಸರಿಗೆ ತಮೋ ಪರಿಚ್ಛೇದವೇ ಮೊದಲು, ಆಮೇಲೆ ರಜೋ ಪರಿಚ್ಛೇದ, ಸತ್ವ ಪರಿಚ್ಛೇದ ಕೊನೆಗಿತ್ತೆ ತಾಮಸರಿಗೆ. ಯಾಕೆ ಹೀಗೆ, ಇದಕ್ಕೆ ವ್ಯತ್ಯಾಸ ಇರ್ತದೆ ಅಂದ್ರೆ ಅವರವರ ಸ್ವಭಾವ. ಸಾತ್ವಿಕರಿಗೆ ಯಾವುದೇ ಕೆಲಸ ಮಾಡಲಿ ಮೊದಲು ಜ್ಞಾನ ವಿಚಾರ ಮಾಡ್ತಾರೆ, ಜ್ಞಾನ ವಿಚಾರ ಮಾಡಿದ ಮೇಲೆ ಅದರಂತೆ ಇಚ್ಛೆ ಬರ್ತದೆ, ಇಚ್ಛೆ ಅಂತಕ್ಕಂತಹದ್ದು ಜ್ಞಾನಕ್ಕೆ ತಕ್ಕಂತೆ ಇಚ್ಛೆ ಬರ್ತದೆ. ಇವೆರಡೂ ಸರಿಯಾಗಿದ್ರೂ ಕೂಡ ಆ ಇದರ ಮೇಲೆ ಬಿದ್ದಾಗ ಯಾವುದು ಅನಾದಿ ಕರ್ಮ ಏನದೆ ಅದು ಬದಲಾಗಿ ಹೋಗುತ್ತೆ, ಅದು ಬದಲಾಗಿ ಹೋಗುತ್ತೆ. ಪ್ರೊಜೆಕ್ಟರ್ ಒಂದೇ, ಲೈಟ್ ಒಂದೇ, ಆಮೇಲೆ ಲೆನ್ಸ್ ಒಂದೇ, ಆ ಪಿಕ್ಚರ್ ಮೇಲೆ ಬಿದ್ದಾಗ ಪಿಕ್ಚರ್ ಬದಲಾಗಿ ಹೋಗುತ್ತೆ. ಇವೇನು ಬದಲಾಗಲ್ಲ, ಪ್ರೊಜೆಕ್ಟರ್ ಬದಲಾಗಲ್ಲ, ಲೆನ್ಸ್ ಬದಲಾಗಲ್ಲ, ಲೈಟ್ ಬದಲಾಗಲ್ಲ, ಆದರೆ ಮುಂದೆ ಪಿಕ್ಚರ್ ಏನ್ ಹಾಕಿರ್ತಾರೆ ಆ ಪಿಕ್ಚರ್ ಮೇಲೆ ಬೀಳ್ತಿರಕ್ಕೆ ಹೇಗೆ ಬದಲಾಗುತ್ತೆ. ಆಗ ಸಕಲ ಜೀವದ ಸುಳ್ಳು ಆ ಅನಾದಿ ಕರ್ಮ ಅಂತಕ್ಕಂಥದ್ದರಿಂದ ಲಿಂಗ ದೇಹದಲ್ಲಿ ಆ ಸತ್ವ ತಮೋ ಪರಿಚ್ಛೇದ ಅಲ್ಲಿ ಬತ್ತಿರಕ್ಕೆ ಬದಲಾಗುತ್ತೆ. ಅದಕ್ಕೆ ಅಂದ್ರೆ ಅಭ್ಯಾಸಾನುಸಾರನೇ ವಿದ್ಯಾ ಬುದ್ಧಿ ಕರ್ಮಾನುಸಾರ. ಇನ್ನ ತಮೋ ಪರಿಚ್ಛೇದದಲ್ಲಿ ಅಂದ್ರೆ ಅಲ್ಲಿ ಪ್ರಾರಂಭದಲ್ಲೇನೆ ಕರ್ಮ, ಯಾಕೆ ಅದು ದುಷ್ಟ ಕರ್ಮ, ಅಲ್ಲಿಂದಲೇ ದೂಷಿತವಾಗ್ತಿ. ಕರ್ಮನೂ ದೂಷಿತ, ಇಚ್ಛೆಯೂ ದೂಷಿತ, ಇನ್ನ ಸತ್ವ ಪರಿಚಯ ಅಲ್ಲಿ ಬರೋದೇ ಎಲ್ಲ ಫಿಲ್ಟರ್ ಆಗೋಗ್ಬಿಟ್ಟಿತ್ತು. ಅದಕ್ಕೂ ಇದು ವ್ಯತ್ಯಾಸ ಅದರಿಂದ ವಿಜಯದಾಸ ಸುಭಾದಿಯವರಿಗೆ. ಈ ರೀತಿಯಾಗಿ ಆ ಲಿಂಗ ದೇಹದ ತಮೋ ಪರಿಚ್ಛೇದದಲ್ಲಿ ಕರ್ಮ ಸಂಗ್ರಹವಾಗಿ ಹಾಗಾಗಿ ಜೀವನ ಯೋಗ್ಯತಾನುಸಾರವಾಗಿ ಸಾತ್ವಿಕರಿಗೆ ಸುಖಕ್ಕೆ ಕಾರಣವಾದ ಕರ್ಮವೇ ಸಂಗ್ರಹವಾಗಿತ್ತು. ಯಾಕೆ ಸತ್ವ ಪರಿಚ್ಛೇದ ಮೇಲೆ ಹರಿದು ಬಂದಿತ್ತದಾದ್ರಿಂದ ಜೀವನ ಸ್ವರೂಪವೂ ಆಗಿತ್ತದಾದ್ರಿಂದ ಅದು ಅವರಿಗೆ ಸುಖಕ್ಕೆ ಕಾರಣವಾದ್ದೇ ಸಂಗ್ರಹವಾಗಿತ್ತೆ. ರಾಜಸರು ಸುಖ ದುಃಖಕ್ಕೆ ಕಾರಣವಾದ ಸಂಗ್ರಹ ಕರ್ಮವೇ ಸಂಗ್ರಹವಾಗಿ, ತಾಮಸರಿಗೆ ದುಃಖಕ್ಕೆ ಕಾರಣವಾದ್ದೇ ಸಂಗ್ರಹವಾಗಿತ್ತು. ಅಲ್ಲ, ಒಬ್ಬರೇ ಮಾಡಿದ್ರೆ ಯಾಕೆ ವ್ಯತ್ಯಾಸ ಆಯ್ತು ಅಂತಂದ್ರೆ ಹಾಗಲ್ಲ. ಈಗ ಇವಾಗ ಎರಡು ಗ್ಯಾಸ್ ಒಲಿಲ್ಲ, ಒಂದು ಗ್ಯಾಸ್ ಒಲಿ ಮೇಲೆ ಒಂದು ಪಾತ್ರೆಗಳು ಸಮುದ್ರದ ನೀರಿಲ್ಲ, ಇನ್ನೊಂದು ಪಾತ್ರೆಗಳಿಗೆ ಕಬ್ಬಿನ ಹಾಲಿರುತ್ತೆ. ಇಡೋ ವ್ಯಕ್ತಿ ಒಬ್ಬರು, ಗ್ಯಾಸ್ ಸಿಲಿಂಡರ್ ಒಂದು, ಪೈಪ್ ಒಂದೇ, ಆದ್ರೆ ಇಡೋ ವ್ಯಕ್ತಿ ಒಬ್ಬನೇ ಆದರೂ ಆ ಕಬ್ಬಿನ ಹಾಲಿನ ಪಾತ್ರೆಗಳು ಮರಳು ಮರಳಿ ಬೆಲ್ಲ ಉಳ್ಕಂತು, ಸಮುದ್ರ ನೀರಿನ ಪಾತ್ರೆಗಳು ಮರಳು ಮರಳಿ ಉಪ್ಪು ಉಂಟು. ಯಾಕೆ ಉಳ್ಕಂತು? ಒಬ್ಬೇ ವ್ಯಕ್ತಿ ಇಟ್ಟರು ಯಾಕೆ ಆ ಪಾತ್ರೆಯೊಳಗೆ ಏನದ ಅದು ಉಳ್ಕತ್ತೆ. ಹಾಗೆ ಒಬ್ಬೇ ಭಗವಂತನೇ ಮಾಡಲಿ ಅಥವಾ ಒಬ್ಬೇ ವಾಯುದೇವರೇ ಮಾಡಿದರೂ ಕೂಡ ಜೀವನ ಸ್ವರೂಪ ಯೋಗ್ಯತೆ ಏನಿದೆ ಅದಕ್ಕಾಗಿ ಕರ್ಮ ಸಂದೇಹ ಮಾಡಿಬಿಟ್ಟಿರ್ತೀವಿ ಲಿಂಗದೇವರದ್ದು ಅದು ಅನಾದಿ ಕರ್ಮ ಅಂದ್ಬಿಟ್ಟು. ಆ ಕರ್ಮ ಕಳಿ ಹೊತ್ತು ಬಿಂಬ ದರ್ಶನವಾಗಲ್ಲ, ಮೇಘ ಚದುರದತ್ತು ಸೂರ್ಯ ದರ್ಶನವಾಗಿಲ್ಲ. ಆ ಕರ್ಮ ಕಳಿದಕ್ಕಲ್ಲ, ಆ ಕರ್ಮ ಕಳೆದು ಸ್ವಸ್ಥರೂಪ ಆನಂದ ಆವಿರ್ಭಾವ ಆಗಿಲ್ಲ, ಅದು ಪ್ರತಿಬಂಧಕವಾಗಿತ್ತು. ದೇವರು ನಮ್ಮನ್ನು ಸೃಷ್ಟಿ ತರದೇ ಒಂದು ಉಪಕಾರ ಮಾಡಲು, ಯಾಕೆ ಸ್ವಸ್ಥರೂಪ ಬಿಂಬ ದರ್ಶನ ಮಾಡಿಸಿ ನಮ್ಮ ಸ್ವಸ್ಥರೂಪ ಆನಂದವನ್ನು ಅನುಭವಕ್ಕೆ ತಂದುಕೊಡುವುದಕ್ಕೋಸ್ಕರವಾಗಿ ಕರ್ಮ ಪ್ರತಿಬಂಧಕ. ಆ ಕರ್ಮ ಕಳೆಯೋದಕ್ಕೆ ದೇವರು ಉಪಕಾರ ಮಾಡಿ ತಂದಿದ್ದಾನೆ. ಸೃಷ್ಟಿಗೆ ತಂದಿರದೆ ಮೊದಲ ಉಪಕಾರ ಇದು, ಮೊದಲು ತಿಳ್ಕೋಬೇಕಾದ ಭಗವಂತನು. ಆಯ್ತು, ತಂದ ಕರ್ಮ ಕಲಿಯೋದಕ್ಕೋಸ್ಕರವಾಗಿ ತಂದ. ಮೊದಲೇನ್ ಮಾಡ್ತೇನೆ, ನಮ್ಮನ್ನ ಮರ ಗಿಡ ಬಳ್ಳಿಗಳಾಗಿ ಹುಟ್ಟಿಸ್ತಾನಿದ್ದೆ ದೇವರು. ವಿಜ್ಞಾನ ಹಸ್ತಲ್ಲಿ ಹೇಳ್ತಾರೆ, ಮರ ಗಿಡ ಬಳ್ಳಿಗಳಾಗಿ ಹುಟ್ಟಿ ನಾವೆಲ್ಲ ಹುಟ್ಟದ ಯೋನಿಗಳಿಲ್ಲ, ಮೆತ್ತದ ಭೂಮಿಗಳಿಲ್ಲ, ಹತ್ತು ಉನ್ನದ ಸಾರ ವಸ್ತುಗಳಿಲ್ಲ ಅಂದ್ರೆ ನಾವು ಸಾತ್ವಿಕರಿಗೆ ಮರ ಗಿಡ ಬಳ್ಳಿಗಳಾದಾಗ ಸ್ವಲ್ಪ ಹೋಗ್ತಾರೆ ದೇವರು. ಅದು ಸ್ವಭಾವ ಅಂತ ಅದು, ಯಾಕೆ ಸಾತ್ವಿಕನ ಅರಳಿ ಮರವಾಗಿ ಹುಟ್ಟಿಸ್ತಾನೆ, ಮಾವಿನ ಮರವಾಗಿ ಹುಟ್ಟಿಸ್ತಾನೆ, ತುಳಸಿ ಗಿಡವಾಗಿ ಹುಟ್ಟಿಸ್ತಾನೆ. ಯಾಕೆ ನಾವು ಕಲಿಯಲ್ಲ ನೋಡಿದ್ರೆ ಅರಳಿ ಮರವನ್ನ ಪೂಜೆ ಮಾಡಿರ್ತೀವಿ, ಮಾವಿನ ಮರ ಯಾಕೆ ಪೂಜೆ ಮಾಡಲ್ಲ? ಅದು ಕರೆದು ನಮಗೆ ಹಣ್ಣು ಇಲ್ಲಲ್ಲ, ಹಣ್ಣು ಉದ್ದಿಷ್ಟ ಸ್ವಾರ್ಥ ಬುದ್ಧಿಯಿಂದ ಮರನ ಕಡಿಯಲ್ಲ. ಇನ್ನ ತುಳಸಿ ಗಿಡವನ್ನು ಪೂಜೆ ಮಾಡ್ತೀವಿ. ಹೀಗೆ ಸಾತ್ವಿಕರನ್ನ ಪೂಜಾಕ್ಕೆ ಯೋಗ್ಯವಾದ ಮರಗಳಾಗಿ ಹುಟ್ಟಿಸಿ ಅವಕ್ಕೆ ಕಳಿಸ್ಕೊಂಬೋದು ಮಾಡೋಣ, ಆ ದುಃಖವನ್ನು ಕೊಡಲ್ಲ ದೇವರು. ಸಾತ್ವಿಕರಿಗೆ ಯಾವ ಕಾಲಕ್ಕೂ ಸುಖವೇ ಭಗವದಿಚ್ಛಾ ಅಂತಕ್ಕಂಥದ್ದು. ಇನ್ನ ತಾಮಸರನ್ನ ರಾಜಸರನ್ನ ಜಾಲಿ ಗಿಡವಾಗಿ ಹುಟ್ಟಿಸ್ತಾನೆ, ಆಮೇಲೆ ದೇವನಿ ಗಿಡವಾಗಿ ಹುಟ್ಟಿಸ್ತಾನೆ. ಕಡಿತಿರ್ತವೆ ಚಿಗಿತಿರ್ತವೆ, ಕಡಿತಿರ್ತವೆ ಚಿಗಿತಿರ್ತವೆ. ಆಗ ಒಂದು ಏನಾದ್ರೂ ಒಂದು ಎಲೆ ಕಿತ್ತಿದರೆ ಗಿಡದ್ದು ನಮಗೊಂದು ಕೂದಲು ಕಿತ್ತಿದಷ್ಟು ನೋವಾಗ್ತಿ ಅಲ್ಲಿರ್ತಕ್ಕಂತಹ ಜೀವರಿಗೆ ಅವರೆಲ್ಲ ಜಂಗಮ ಜೀವ ಸ್ಥಾವರ ಜೀವರಾಶಿಗಳು ಅಂದ್ರು ಕೂಡ ಈ ದೇಹದಲ್ಲಿ ಮನುಷ್ಯ ದೇಹದಲ್ಲಿ ಪ್ರಾಣಿಗಳಲ್ಲಿರುವಾಗ ಜಂಗಮ ಅಂತೀವಿ ಅದು ಸ್ಥಾವರ ಅಂತೀವಿ ಜೀವರನ್ನು ಅಲ್ಲಿ ಜೀವಿರ್ತಾನೆ. ಅದಕ್ಕೆ ಜನರಾದ್ರು ಎರಡನೇ ತಿಂಗಳು ತಪಸ್ಸು ಮಾಡುವಾಗ ತಾವು ತಾವಾಗಿ ಒಣಗಿ ಬಿದ್ದ ಎಲೆಗಳನ್ನು ತಿಂದಿದ್ದಾರೆ. ಎಲೆ ಕಿತ್ತಿಕ್ಕೋ ಯಾಕೆ ಅಲ್ಲಿ ಜೀವನ ಹಿಂಸೆ ಕೊಟ್ಟ ಆಗ್ತೇವೆ. ನಾವು ಏನ್ ನಾವು ತುಳಸಿ ಬಿಡಿಸ್ತೀವಿ, ತುಳಸಿ ಬಿಡಿಸುವಾಗಲೂ ಪಾಪ ಬರ್ತೀವಿ ನಮಗೆ. ಆದ್ರೆ ಅದನ್ನ ಭಗವಂತನಿಗೆ ಏರಿಸ್ಬಿಡ್ತೀವೋ ಆದ್ರಿಂದ ಆ ಪಾಪ ಪರಿಹಾರವಾಯ್ತು. ಆ ಭಗವಂತನಿಗೆ ಏರಿಸುವುದಕ್ಕಲ್ಲದೇನೆ ನಮ್ಮ ಸ್ವಾರ್ಥಕ್ಕೆ ತುಳಸಿ ಕಿತ್ತೇ ನಮ್ಮ ಪಾಪ ಬಂತು ಅಂತಾನೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇನ್ನ ತಾಮಸನ್ನ ಕರಿಯೋದು ಮಾಡೋದು ಚಿಗಿತಬೇಕು ಹೀಗೆಲ್ಲ ಕೋಟ್ಯಾವಧಿ ಜನ್ಮ ಎತ್ತಿ ಮರ ಗಿಡ ಬಳ್ಳಿ. ಆಗ ನಮ್ದು ಕರ್ಮ ಕಳೆಯೋದಷ್ಟೇ, ನೋ ಅಡಿಷನ್, ಓನ್ಲಿ ಸಬ್ಟ್ರಾಕ್ಷನ್ ಅಷ್ಟೇ ಹೋಗ್ತಿರೋ ಕರ್ಮ ಯಾಕೆ ಕಳಿತಾ ಹೋಗ್ತಿರ್ತದೆ. ಆಮೇಲೆ ನೋಡಿದ ದೇವರು ನಮ್ಮನ್ನ ಪಶು ಪಕ್ಷಿ ಮೃಗಗಳಾಗಿ ಹುಟ್ಟಿಸ್ತಾರೆ ನಮ್ಮನ್ನು. ಆಗ ಸಾತ್ವಿಕರಿಗೆ ಅಲ್ಲೂ ಸುಖವೇ ನೋಡ್ರಿ. ಸಾತ್ವಿಕರು ನಾಯಿ, ಸಾತ್ವಿಕರು ನಾಯಿ ಆಗುತ್ತಾರೆ, ರಾಜಸರು ತಾಮಸರು ನಾಯ. ಅದೇ ಸಾತ್ವಿಕರು ನಾಯ ಎಲ್ಲಿ ಹುಟ್ಟಿಸ್ತಾನೆ? ಅಥವಾಂ ಶ್ರೀಮಂತಾಂ ಗೇಹೇ ಯೋಗ ಪ್ರಚೋಭಿಯಾಗಿದೆ, ಶ್ರೀಮಂತರ ಮನ ಹುಟ್ಟಿಸ್ತಾರೆ. ಆ ಶ್ರೀಮಂತರು ತಾವು ಹೋಗಬೇಕ ಕಾರಣ ತಮ್ಮ ತೊಡೆ ನೆನಪಿಸಿಕೊಂಡು ಹೋಗ್ತಿರ್ತಾರೆ, ಅದನ್ನು ಮುದ್ದಾಡ್ತಿರ್ತಾರೆ, ತಾವು ತಿಂಬೋದಕ್ಕಿಂತಲೂ ಜಾಸ್ತಿ ತಿನ್ನಿಸ್ತಿರ್ತಾರೆ. ಹೈದರಾಬಾದ್ ಒಬ್ಬರು ಮನೆಗೆ